హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం. మిథ్యా సిద్ధాంత దుద్ధాంత విధ్వంస విచక్షణ జయతీర్థాఖ్యతనిర్భాసతాం నో హృదంబరే. అత్తికల్పితకల్పోయం ప్రత్యత్యగతకేసరి వ్యాసతీర్థగురుర్భూయాద్ అస్మదిష్టాత సిద్ధయే తపోవిద్యావిరక్త్యాది సద్గుణోగాకరానహం వాదిరాజగురూన్ వందే హయగ్రీవదాశ్రయాన్ పూజ్య రాఘవేంద్రాయ సతధర్మరతాయ చ భజతాం కల్పవృక్షాయ అంతాం కామధేనవే దుర్వాదిధ్వాంతరవే వైష్ణవేందీవరేందవే శ్రీరాఘవేంద్రగురవే నమో అత్యంతదయాళవే. ఆపాదమౌళి పర్యంతం గురూణామాక్తిం స్మరే తేన విఘ్నాః ప్రణశ్యంతి సిద్ధ్యంత మనోరథాః. హరిః ఓం శ్రీ గురుభ్యో నమః. నావు భగవద్గీతయల్లి మూరనే అధ్యాయ థర్డ్ చాప్టర్ మూరనే అధ్యాయ భగవద్గీతయల్లి అదక్కే ಮೂವತ್ತನೇ ಶ್ಲೋಕ ಮೂವತ್ತೊಂದನೇ ಶ್ಲೋಕಕ್ಕೆ ಅವಕ್ಕೆಲ್ಲ ಭಾಷ್ಯ ತಾತ್ಪರ್ಯಗಳನ್ನು ಆಚಾರ್ಯರು ಹೇಳಿದಂತಹ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಅರ್ಥವನ್ನು ತಿಳಿದಿದ್ದೀವಿ. ಇವತ್ತು ರಾಯರು ರಾಘವ ಸ್ವಾಮಿಗಳು ಮಾಡಿದಂತಹ ಗೀತಾವಿವೃತ್ತಿ ಮೂಲಕವಾಗಿ ಅದನ್ನು ಮತ್ತು ನೋಡೋಣ. ಸೊ ಆಚಾರ್ಯರು ಹೇಳಿದ ಭಾವವನ್ನೇ ರಾಯರು ವ್ಯಕ್ತಪಡಿಸುತ್ತಾರೆ, ಹೇಗೆ ಹೇಳ್ತಾರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತೆ ಸಿಂಪಲ್ ಆಗಿರುವಂತೆ ಹೇಳ್ತಾರೆ. ಆಚಾರ್ಯ ಹೇಳಿದ ಈ ಭಾವನವನ್ನೇ ರಾಯರು ಹೇಗೆ ಹೇಳ್ತಾ ಇದ್ದಾರೆ ಅನ್ನೋದು ನೋಡೋಣ ಗೀತಾವೃತ್ತಿಯಲ್ಲಿ. ಅಗೇನ್ ಮೂರನೇ ಅಧ್ಯಾಯ ಥರ್ಡ್ ಚಾಪ್ಟರ್ನಲ್ಲಿ ಮೂವತ್ತನೇ ಶ್ಲೋಕ 30th verse. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುಧ್ಯಸ್ಯ ವಿಗತ ಜ್ವರ ಅಂತ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಸನ್ಯಸ್ಯಾಧ್ಯಾತ್ಮಚೇತಸ ಅಂತೇಳಿ. ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುಧ್ಯಸ್ವ ಅಂದ್ರೆ ಯುದ್ಧವನ್ನು ಮಾಡುವಂತೇಳಿ ವಿಗತ ಜ್ವರ. ಇದಕ್ಕೆ ರಾಯರು ಹೇಳ್ತಾರೆ ಇಲ್ಲಿ ಏವಂ ಅವಿದ್ವತ್ ಕರ್ಮಣ ವಿದ್ವತ್ ಕರ್ಮಣ ಅನಭಿಮಾನೇನ ಅನುಷ್ಠಾನ ರೂಪ ವೈಲಕ್ಷಣ್ಯಂ ಉಕ್ತ್ವ ಇದಾನೀಂ ತವ ಅಪಿ ಜ್ಞಾನಿತ್ವಾತ್ ತಥಾ ಏವ ಅನುಷ್ಠೇಯಂ ಅಂತೇಳಿ. ಅಂದ್ರೆ ಮುಂಚಿನ ಶ್ಲೋಕಗಳಲ್ಲಿ ನಮ್ಗೆ ಹೇಳಿದ್ದಾರೆ ಪ್ರಕೃತಿಯ ಗುಣ ಸಮೂಢ ಸಜ್ಜಂತೆಯ ಗುಣಕರ್ಮ ಸೂತಾನ ಕೃಷ್ಣ ವಿಧೋ ಮಂದಾನ ಕೃಷ್ಣ ವಿನ್ನ ವಿಚಾಲಯ ತನ್ನುವ 29th ಶ್ಲೋಕದಲ್ಲಿ ಕೃಷ್ಣ ವಿತ್ತುಗಳು ಅಂದ್ರೆ ಚೆನ್ನಾಗಿ ತಿಳಿದವರು, ಆ ಕೃಷ್ಣ ವಿತ್ತುಗಳು ಸರಿಯಾಗಿ ತಿಳಿದೇ ಇರುವವರು ಅವರ ಲಕ್ಷಣಗಳು ಏನು ಅಂತ ಹೇಳಿ ಸರಿಯಾಗಿ ತಿಳಿದವರು ಸರಿಯಾಗಿ ತಿಳಿಯದೇ ಇರುವವರಿಗೆ ಬೋಧನೆ ಮಾಡಬೇಕು. ಆದರೆ ಅದನ್ನು ಸರಿಯಾಗಿ ತಿಳಿದೇ ಇರುವವರು ಕುಹಕತನದಿಂದಲೋ ಯಾವುದೇ ಒಂದು ಅರ್ಹರಾಗದೇ ಇದ್ರೆ ಯೋಗ್ಯರಾಗದೇ ಇದ್ರೆ ಅವರಿಗೆ ತಿಳಿಸಕೂಡದು. ಸೊ ಇದು ಹೇಗೆ ತಿಳಿಯಬೇಕು ಅಂತ ಹೇಳಿದ್ರೆ ಸಭಾ ಸ್ಥಳಗಳಲ್ಲಿ ಹೇಳಬೇಕು, ಪ್ರಶ್ನೆಗಳನ್ನು ಕೇಳಿದಾಗ ಸಮಾಧಾನ ಹೇಳಬೇಕು, ಆ ಪ್ರಶ್ನೆಗಳನ್ನು ಅವರು ಜಿಜ್ಞಾಸು ರೂಪದಲ್ಲಿ ಕೇಳಿದಾಗ ಅದಕ್ಕೆ ಸಮಾಧಾನವನ್ನು ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ಕೇಳಬೇಕನ್ನುವ ಅಪೇಕ್ಷೆ ಇಲ್ಲದೆ ಕೇವಲ ನಮಗೆ ತೊಂದರೆ ಕೊಡಬೇಕಂತ ಪ್ರಶ್ನೆಗಳನ್ನು ಕೇಳಿದ್ರೆ ಆವಾಗ ಹೇಳಬಾರದು ಅಂತೇಳಿ ಅದು ಹೇಳಿದ ಮೇಲೆ ಈ ಜ್ಞಾನಿ ಅಜ್ಞಾನಿಗಳ ಲಕ್ಷಣವನ್ನು ಹೇಳಿದ ಮೇಲೆ ಇಲ್ಲಿ ಸರಿ ಅದೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ಜ್ಞಾನ ಲಕ್ಷಣಗಳು ಅಜ್ಞಾನ ಲಕ್ಷಣಗಳು ಎಲ್ಲ ಹೇಳುವುದರಲ್ಲಿ ಉದ್ದೇಶವೇನು ಅಂತ ಹೇಳಿದ್ರೆ ಆ ಉದ್ದೇಶ ಏನನ್ನೋದು ಈ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಏನು ಅಂತ ಹೇಳಿದ್ರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಂತೇಳಿ. ಸೊ ಏವಂ ಅವಿದ್ವತ್ ಕರ್ಮಣ ವಿದ್ವತ್ ಕರ್ಮಣ ಅನಭಿಮಾನೇನ ಅನುಷ್ಠಾನ ರೂಪ ವೈಲಕ್ಷಣ್ಯಂ ಉಕ್ತ್ವ. ವೈಲಕ್ಷಣ್ಯ ಡಿಫರೆನ್ಸ್ ಆಗಿರುವುದು ಅಂದ್ರೆ ಏನು, ಜ್ಞಾನಿಗಳ ಲಕ್ಷಣ ಹೇಗಿರುತ್ತೆ, ಅಜ್ಞಾನಿಗಳ ಲಕ್ಷಣ ಹೇಗಿರುತ್ತೆ, ಅದರಲ್ಲಿರುವ ವ್ಯತ್ಯಾಸವೆಂತಹದ್ದು, ಭೇದವೆಂತಹದ್ದು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಂದ್ರೆ ಅಜ್ಞಾನಿಗಳ ಕರ್ಮ ಆಚರಣಕ್ಕಿಂತ ಜ್ಞಾನಿಗಳ ಕರ್ಮ ಆಚರಣದಲ್ಲಿ ಇರುವ ವೈಲಕ್ಷಣ್ಯ ಏನು, ವ್ಯತ್ಯಾಸ ಏನು, ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ನೀವು ಮುಂಚಿನ ಶ್ಲೋಕಗಳಲ್ಲೆಲ್ಲ ಸ್ವಲ್ಪ ಜ್ಞಾಪ್ತಿಗೆ ತಗೊಂಡು ಬಂದ್ರೆ ನಾವು ಮತ್ತೆ ಹೇಳಿದ್ದೇನು, ಅಸ್ವತಂತ್ರ ಸ್ವತಂತ್ರ ಕರ್ತೃತ್ವದ ಭಾವನೆ, ಅಜ್ಞಾನಿಗಳು ತಾವೇ ಸ್ವತಂತ್ರ ಕರ್ತೃಗಳು ಅಂತ ಭಾವನೆಯನ್ನು ಮಾಡುತ್ತಾರೆ. ಜ್ಞಾನಿಗಳು ನಾಹಂ ಕರ್ತ ಹರಿಕರ್ತ ನಾನು ಸ್ವತಂತ್ರ ಕರ್ತನಲ್ಲ ಅನ್ನುವ ಭಾವನೆಯನ್ನು ಮಾಡುತ್ತಾರೆ. ಈ ಎರಡರ ಭಾವನೆಗಳಲ್ಲಿರುವ ವ್ಯತ್ಯಾಸ ಯಾಕೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಂತ ಹೇಳಿದೆ. ನೀನು ಜ್ಞಾನಿಯಾಗಿದ್ದೀಯ ಅರ್ಜುನನೇ, ಆ ಕಾರಣದಿಂದ ಜ್ಞಾನಿಯಾದ ನೀನು ಸ್ವತಂತ್ರ ಕರ್ತೃತ್ವ ಭಾವನೆಯನ್ನು ಬಿಡಬೇಕು. ಬಿಟ್ಟು ಏನು ಮಾಡಬೇಕು, ನಾಹಂ ಕರ್ತ ಹರಿಕರ್ತ ನಾನು ಸ್ವತಂತ್ರ ಕರ್ತನಲ್ಲ ಅನ್ನುವ ಭಾವನೆಯಿಂದ ನೀನು ಯುದ್ಧವನ್ನು ಮಾಡಬೇಕಂದ್ರೆ ಯುದ್ಧವನ್ನು ಮಾಡ್ತಾ ಇರೋದು ನೀನು, ಆದರೆ ಅದು ನೀನು ಸ್ವತಂತ್ರವಾಗಿ ಯುದ್ಧವನ್ನು ಮಾಡ್ತಾ ಇಲ್ಲ, ಅಸ್ವತಂತ್ರನಾಗಿ ಯುದ್ಧವನ್ನು ಮಾಡ್ತಾ ಇದ್ದಿ, ಸ್ವತಂತ್ರ ಭಾವನೆ ಇಲ್ಲದವನು ನೀನು. ಈ ಕಾರಣದಿಂದ ಅಸ್ವತಂತ್ರನಾಗಿ ಯುದ್ಧ ಮಾಡುವ ನೀನು ಏನು ಮಾಡಬೇಕು, ಆ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯುದ್ಧವನ್ನು ಮಾಡಬೇಕು. ಆವಾಗ ಏನಾಗುತ್ತೆ, ಕರ್ಮ ಬಂಧನವೂ ಇರುವುದಿಲ್ಲ, ಕಾರ್ಯ ಮಾಡುವುದಾಗ ಕೂಡ ವಿಗತ ಜ್ವರನಾಗಿ ಮಾಡಲಿಕ್ಕಾಗುತ್ತೆ, ಶೋಕವನ್ನು ಬಿಟ್ಟು. ಅಂದ್ರೆ ನೋಡ್ರಿ, ಯಾವಾಗಲೂ ನಮ್ಮ ಭಾರ ಬೇರೆಯವರ ಮೇಲೆ ಹಾಕಿದ್ರೆ ನಮ್ಮ ಭಾರ ಹಲ್ಕ ಆಗುತ್ತೆ. ಇಫ್ ವಿ ಪುಟ್ ಅವರ್ ವೈಟ್ ಆನ್ ಸಮ್ಮನ್ ಎಲ್ಸ್ ಅವರ್ ವೈಟ್ ಬಿಕಮ್ಸ್ ಲೆಸ್. ನಾವು ಭಾರವನ್ನು ಪರಮಾತ್ಮನ ಮೇಲೆ ಹಾಕಿದ್ರೆ ನಮ್ಗೆ ಹಲ್ಕ ಆಗುತ್ತೆ, ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡಬಹುದು. ಅಂದ್ರೆ ನಾಹಂಕರ್ತ ಹರಿಕರ್ತ ಅನ್ನುವ ಭಾವನೆ ಕೆಲಸವನ್ನು ಬಿಟ್ಟು ಬಿಡಬೇಕಂತ ಭಾವನೆ ಅಲ್ಲ, ಕರ್ಮಗಳನ್ನು ಬಿಡಬೇಕಂತ ಅರ್ಥ ಅಲ್ಲ, ಕರ್ಮಗಳನ್ನು ಮಾಡಲೇಬೇಕು. ಆದರೆ ಕರ್ಮಗಳನ್ನು ಮಾಡುವಾಗ ನಾನು ಸ್ವತಂತ್ರಕರ್ತನಲ್ಲ ಅಂತ ಆ ಸ್ವತಂತ್ರಕರ್ತೃತ್ವ ಭಾವನೆಯನ್ನು ಪರಮಾತ್ಮನ ಮೇಲೆ ಹಾಕಿದಾಗ ನಾವು ಅಸ್ವತಂತ್ರಕರ್ತರಾದ ಕಾರಣದಿಂದ ನಮಗೆ ಎಷ್ಟು ಮಾಡಲಿಕ್ಕಾಗತ್ತೆ ಅಷ್ಟೇ ಮಾಡುತ್ತೆ. ಪರಮಾತ್ಮ ಮಾಡಿಸಿದಷ್ಟು ನಾನು ಮಾಡ್ತೀನಿ, ಆದರೆ ನಾನು ಕರ್ಮವಂಚನೆ ಇಲ್ಲದೆ ಇರುವಂತೆ ಮಾಡುವುದು ಪರಮಾತ್ಮನ ಕೆಲಸವಾಗಿದೆ. ನಾನು ಸುಮ್ಮನೆ ಕೂಡುವುದಿಲ್ಲ, ನನ್ನ ಸ್ವಭಾವಕ್ಕೆ ತಕ್ಕಂತೆ ಪರಮಾತ್ಮ ಮಾಡಿಸ್ತಾನೆ. ನನ್ನ ಸ್ವಭಾವ ಎಂತಾದ್ದು, ನಾನು ಕರ್ಮಗಳನ್ನು ಮಾಡುವುದೇ ನನ್ನ ಸ್ವಭಾವವಾಗಿದೆ, ನಾನು ಕರ್ಮಗಳನ್ನು ಮಾಡ್ತೀನಿ ಅಂಥೇಳಿ ನಾನು ಸ್ವತಂತ್ರನಾಗಿ ಮಾಡ್ತೀನಿ ಅನ್ನೋ ಭಾವನೆಯನ್ನು ಬಿಟ್ಟು ನನ್ನ ಸ್ವಭಾವಾನುಗುಣವಾಗಿ ಪರಮಾತ್ಮ ನನ್ನಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಮಾಡಿದಾಗ ಇನ್ನೂ ಚೆನ್ನಾಗಿ ಎಫಿಷಿಯಂಟ್ ಆಗಿ ಕೆಲಸ ಮಾಡಬಹುದು. ಒಂದು ಎರಡನೇದು, ನಮ್ಮ ಮನಸ್ಸು ಕೂಡ ಅಷ್ಟು ಪರಿಶುದ್ಧವಾಗತ್ತೆ, ಆವಾಗ ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ, ಆವಾಗ ಮಾಡುವ ಕರ್ಮಗಳಿಂದ ಒಳ್ಳೆ ಫಲವೂ ಸಿಗುತ್ತೆ. ಆ ಕಾರಣದಿಂದ ಈ ಜ್ಞಾನಿಗಳ ಲಕ್ಷಣದ ವೈಲಕ್ಷಣ್ಯವನ್ನು, ಒಂದು ವಿಲಕ್ಷಣವಾದ ಒಂದು ಯುನೀಕ್ನೆಸ್ ಹೇಳಿದ ನಂತರ ಜ್ಞಾನಿಯಾದ ನೀನು ಈ ವಿಧವಾಗಿ ಮಾಡಬೇಕಂತ ಹೇಳಿ ಅದಕ್ಕೆ ಉಕ್ತ್ವ ಇದಾನೀಂ ಈವಾಗ ತವ ಅಪಿ ನಿನಗೆ ಕೂಡ ಜ್ಞಾನಿತ್ವಾತ್ ತಥಾ ಏವ ಅನುಷ್ಠೇಯಂ, ನೀನು ಜ್ಞಾನಿಯಾದ ಕಾರಣದಿಂದ ಅದೇ ವಿಧವಾಗಿ ಅನುಷ್ಠಾನ ಮಾಡಬೇಕು. ಯಾವ ವಿಧವಾಗಿ ಅದನ್ನು ಹೇಳ್ತಾ ಇದ್ದಾರೆ, ಆ ಕರ್ಮ ಅನುಷ್ಠೇಯಂ ಕರ್ಮ, ಕರ್ಮವನ್ನು ಅನುಷ್ಠಾನ ಮಾಡಬೇಕು. ಹಾಗೆ ಮೈ ಸರ್ವಾಣಿ ಕರ್ಮಾಣಿ, ಅದರ ಮೂಲಕವಾಗಿ ಮೈ ಸರ್ವಾಣಿ ಕರ್ಮಾಣಿ ಅಧ್ಯಾತ್ಮ ಸಂನ್ಯಸ್ಯ ಅಧ್ಯಾತ್ಮ ಚೇತಸ, ಈ ಅಧ್ಯಾತ್ಮ ಚೇತಸ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ಚೇತಸ ಅಂದರೆ ಅಧ್ಯಾತ್ಮವಾದ ಚೇತನೆಯಿಂದ, ಮನಸ್ಸಿನಿಂದ. ಏನು ಅಧ್ಯಾತ್ಮ ಚೇತಸ ಅನ್ನುವ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಎರಡು ವಿಧವಾದ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಒಂದು, ಆತ್ಮ ಶಬ್ದಕ್ಕೆ ಪರಮಾತ್ಮ ಅನ್ನುವ ಅರ್ಥ ಇದೆ. ಸೊ ಅಧ್ಯಾತ್ಮ ಚೇತಸ ಅಂತ ಹೇಳಿದ್ರೆ ಅಧ್ಯಾತ್ಮ ಆತ್ಮಾನಂ ಪರಮಾತ್ಮಾನಂ ಮಾಂ ಅಧಿಕೃತ್ಯ ಸ್ಥಿತಂ ಅಧ್ಯಾತ್ಮಂ ಅಂತೇಳಿ, ಅಂದರೆ ಯಾರಾದರೆ ಆತ್ಮನಾದ ಪರಮಾತ್ಮನಾದ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನು ಅಧಿಕೃತ್ಯ ಸ್ಥಿತಂ ಅವನೇ ಸರ್ವೋತ್ತಮನು ಅನ್ನುವ ಭಾವನೆಯುಳ್ಳವನಾಗಿದ್ದಾನೆ, ಅಂದ್ರೆ ಪರಮಾತ್ಮನೇ ಸರ್ವೋತ್ತಮನು, ನನ್ನನ್ನು ಅಧಿಕೃತ್ಯ ನನ್ನನ್ನು ನೇಮನ ಮಾಡುವವನು, ನನ್ನ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅನ್ನುವ ಆ ಸ್ಥಿತಿಯಲ್ಲಿ ಇದ್ದವನು ಅಧ್ಯಾತ್ಮ. ಅಂದ್ರೆ ಆತ್ಮ ಶಬ್ದ ಪರಮಾತ್ಮನಕ್ಕೆ ಹೇಳಿದರೆ ಅಧ್ಯಾತ್ಮ ಶಬ್ದ ಜೀವನಿಗೆ ಹೇಳುತ್ತೆ. ಅಂದ್ರೆ ಈ ಅರ್ಥದಲ್ಲಿ ಪರಮಾತ್ಮನೇ ಸರ್ವೋತ್ತಮನೆಂದು ಭಾವನೆ ಉಳ್ಳ ಜೀವ ಯಾನಿದನವನು ಅಧ್ಯಾತ್ಮ. ಅಧ್ಯಾತ್ಮಂಚ ತತ್ ಚೇತಶ್ಚ, ಯಾರಾದರೆ ಈ ವಿಧವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅವನ ನಿಯಾಮಕತ್ವವನ್ನು ತಿಳಿದವನಾಗಿದ್ದಾನೆ, ಆ ಜೀವಶಕ್ತಿಯಲ್ಲಿ ಇದ್ದ ಜೀವಶಕ್ತಿ ಉಳ್ಳವನಾಗಿದ್ದಾನೆಯೋ ಅಂತಹ ಅವನು ಅಧ್ಯಾತ್ಮ ಚೇತ. ಅಂದ್ರೆ ಅಧ್ಯಾತ್ಮನೂ ಆದ ಜೀವ, ಚೇತನನೂ ಆದಂತಹ ಜೀವ, ಎರಡೂ ಆಗಿದಂತಹ ಜೀವನು ಅನ್ನುವ ಅರ್ಥ ಒಂದು ಅಧ್ಯಾತ್ಮ ಚೇತಸ. ಅಂತಹ ಅಧ್ಯಾತ್ಮ ಚೇತಸ್ಸಿನಿಂದ ತೇನ ಇತಿವ, ಇಲ್ಲದೇ ಇದ್ದರೆ ಇನ್ನೊಂದು ವಿಧವಾದ ಅರ್ಥ. ಅಧಿ ಅಂದರೆ ಅಧಿಕಂಚ ಅಸೌ ಆತ್ಮ ಅಧ್ಯಾತ್ಮ, ಅಧಿ ಆದ ಆತ್ಮ ಅಧ್ಯಾತ್ಮ ಅಂದ್ರೆ ಮೊದಲನೇ ಅರ್ಥದಲ್ಲಿ ಅಧ್ಯಾತ್ಮ ಅನ್ನೋ ಶಬ್ದ ಜೀವನನ್ನು ಹೇಳುತ್ತೆ, ಎರಡನೇ ಅರ್ಥದಲ್ಲಿ ಅಧ್ಯಾತ್ಮ ಅನ್ನೋ ಶಬ್ದ ಪರಮಾತ್ಮನನ್ನೇ ಹೇಳುತ್ತೆ. ಅಧಿ ಆತ್ಮ ಇಲ್ಲಿ ಅಧಿಕೃತ್ಯ ಅಂತ ಹೇಳದೆ, ಅಧಿ ಅಂದ್ರೆ ಅಧಿಕವಾದ ಸರ್ವೋತ್ತಮನಾದ, ಅಧಿಕಂಚ ಅಸೌ ಆತ್ಮ ಅಧ್ಯಾತ್ಮ, ಅಧಿಕನಾದ ಸರ್ವೋತ್ತಮನಾದ ಆತ್ಮ ಅನ್ನುವ ಅರ್ಥ ಹೇಳಿದರೆ ಆವಾಗ ಅಧ್ಯಾತ್ಮ ಶಬ್ದ ಪರಮಾತ್ಮನನ್ನು ಹೇಳುತ್ತೆ. ಮುಂಚಿನ ಅರ್ಥದಲ್ಲಿ ಆತ್ಮ ಶಬ್ದ ಪರಮಾತ್ಮನನ್ನು ಹೇಳಿ ಅಧ್ಯಾತ್ಮ ಶಬ್ದ ಜೀವನನ್ನು ಹೇಳಿದೆ. ಎರಡನೇ ಅರ್ಥದಲ್ಲಿ ಆತ್ಮ ಶಬ್ದ ಅಧಿ ಅನ್ನೋದನ್ನು ವಿಶೇಷಣವಾಗಿಟ್ಟುಕೊಂಡು ಅಧ್ಯಾತ್ಮ ಅಂತ ಹೇಳಿದ್ರೆ ಅಧಿ ಆತ್ಮ, ಅಧಿಕಂಚ ಅಸೌ ಆತ್ಮ ಅಧ್ಯಾತ್ಮ, ಅಧ್ಯಾತ್ಮ ಶಬ್ದವೇ ಪರಮಾತ್ಮನನ್ನು ಹೇಳಿಬಿಡುತ್ತೆ. ಅಂದ್ರೆ ಅಧಿಕನಾದ ಸರ್ವೋತ್ತಮನಾದ ಆತ್ಮ ಯಾವರು ಅವನ ಅಧ್ಯಾತ್ಮ, ಅವನು ಪರಮಾತ್ಮ. ಅಂದ್ರೆ ಅಧ್ಯಾತ್ಮನಾದವನು ಪರಮಾತ್ಮ, ಅಂತಹ ಪರಮಾತ್ಮನಲ್ಲಿ ಚೇತಸ್ಸು ಉಳ್ಳವನು ಅಧ್ಯಾತ್ಮನಿ ಚೇತಃ ಅಧ್ಯಾತ್ಮ ಚೇತಃ, ಪರಮಾತ್ಮನಲ್ಲಿಯೇ ಮನಸ್ಸನ್ನು ಲಗ್ನ ಮಾಡಿ ಉಳ್ಳವನು ಅಧ್ಯಾತ್ಮ ಚೇತ. ನೋಡ್ರಿ, ಮೊದಲನೇ ಅರ್ಥದಲ್ಲಿ ಅಧ್ಯಾತ್ಮ ಶಬ್ದ ಜೀವನಿಗೆ ಹೇಳಿ, ಚೇತ ಶಬ್ದವು ಜೀರಣಿಗೆ ಹೇಳಿ, ಎರಡೂ ಆದಂತಹ ಜೀವ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಎರಡನೇ ಅರ್ಥದಲ್ಲಿ ಅಧ್ಯಾತ್ಮ ಶಬ್ದ ಪರಮಾತ್ಮನಾಗೆ ಹೇಳಿ ಅಧ್ಯಾತ್ಮನಿ ಪರಮಾತ್ಮನಿ ಚೇತಃ ಅಧ್ಯಾತ್ಮ ಚೇತಃ ಅಂದ್ರೆ ಪರಮಾತ್ಮನಲ್ಲಿಯೇ ಸರ್ವೋತ್ತಮನಾದ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಲಗ್ನ ಮಾಡಿದಂತಹ ಜೀವನ ಯಾರಿದ್ದಾನೋ ಅವನು ಅಧ್ಯಾತ್ಮ ಚೇತ ಅಂತಹ ಅಧ್ಯಾತ್ಮ ಅಂತಹ ಮನಸ್ಸಿನಿಂದ ಉಳ್ಳವನಾಗಿ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಅಧ್ಯಾತ್ಮಕವಾದ ಚೇತಸ್ಸಿನಿಂದ ಮನಸ್ಸಿನಿಂದ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ನನ್ನಲ್ಲಿ ಸಮಸ್ತ ಕರ್ಮಣಗಳನ್ನು ಸಮರ್ಪಣೆ ಮಾಡಿ ಪರಮಾತ್ಮನಲ್ಲಿಯೇ ಅಧ್ಯಾತ್ಮ ಚೇತಸ್ಸಿನಿಂದ ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡುವುದು ಸರ್ವಾಣಿ ಕರ್ಮಾಣಿ ಸರ್ವಾಧಿಕ ಪರಮಾತ್ಮ ಭೂತ ಮನ್ನಿಷ್ಟ ಮನಸ ಅಧ್ಯಾತ್ಮ ಚೇತಸ ಅನ್ನೋ ಶಬ್ದಕ್ಕೆ ಒಟ್ಟಿಗೆ ಅರ್ಥ ಏನು ಬರುತ್ತೆ ಎರಡರ್ಥಗಳಲ್ಲಿ ಕೂಡ ಸರ್ವಾಧಿಕನಾದ ಸರ್ವೋತ್ತಮನಾದ ಪರಮಾತ್ಮನಲ್ಲಿಯೇ ಪರಮಾತ್ಮ ಭೂತ ಮತ್ ನಿಷ್ಠ ಮನಸ ಪರಮಾತ್ಮನಲ್ಲಿಯೇ ಸ್ಥಿರವಾದ ಮನಸ್ಸು ಉಳ್ಳವನು ಅಧ್ಯಾತ್ಮ ಚೇತಸ ಸೊ ಅಂತಹ ಮನಸ್ಸಿನಿಂದ ಅಧ್ಯಾತ್ಮ ಚೇತಸ್ಸಿನಿಂದ ಪರಮಾತ್ಮನಲ್ಲಿಯೇ ಲಗ್ನವಾಗಿರುವಂತಹ ಮನಸ್ಸಿನಿಂದ ಆ ವಿಧವಾಗಿ ಯಾಕಿರಬೇಕು ಆಗಿದ್ದರೆ ಅನುಕೂಲವಾಗುತ್ತೆ ಯಾವುದಕ್ಕೆ ನಿರಾಶೀಹಿ ಆಶೆಯಲ್ಲಿ ಆಶೆ ಇಲ್ಲದವನು ನಿರಾಶಿ ಆಶ ಉಳ್ಳವನು ಆಶಿ ನಿರಾಶಿ ಅಂದ್ರೆ ಆಶೆ ಇಲ್ಲದವನು ಆಶೆ ಯಾವುದರಲ್ಲಿಲ್ಲ ವಿಷ್ಣು ಭಕ್ತಿ ಜ್ಞಾನಾದಿ ಅನ್ಯಕಾಮರಹಿತ ನಿರಾಶಿ ಆಶೆ ಇಲ್ಲದವನು ಯಾವುದರ ಮೇಲೆ ಆಶೆ ಇಲ್ಲ ವಿಷ್ಣು ಭಕ್ತಿ ಜ್ಞಾನಾದಿಗಳನ್ನು ಬಿಟ್ಟು ಮಿಕ್ಕ ವಿಷಯಗಳಲ್ಲಿ ಆಶೆ ಇಲ್ಲ ವಿಷ್ಣು ಭಕ್ತಿಯಲ್ಲಿ ಆಶೆ ಇಲ್ಲದೆ ಇರುವುದಲ್ಲ ವಿಷ್ಣು ಭಕ್ತಿಯಲ್ಲಿ ಆಶೆ ಇರಬೇಕು ವಿಜ್ಞಾನದಲ್ಲಿ ಆಶೆ ಇರಬೇಕು ಶಾಸ್ತ್ರಗಳಲ್ಲಿ ಆಶೆ ಇರಬೇಕು ಈ ವಿಧವಾಗಿ ವಿಷ್ಣು ಭಕ್ತಿ ಜ್ಞಾನ ಮುಂತಾದವುಗಳಕ್ಕೆ ಬೇರೆಯಾದಂತಹ ವಿಷಯಗಳಲ್ಲಿ ಕಾಮನೆ ಇಲ್ಲದವನು ವಿಷ್ಣು ಭಕ್ತಿ ಜ್ಞಾನಾದಿ ಅನ್ಯ ಕಾಮರಹಿತನಾದವನಿಗೆ ನಿರಾಶಿ ಅನ್ನೋ ಶಬ್ದ ನಿರ್ಮಮಃ ಮಮಕಾರವಿಲ್ಲದವನು ಯಾವುದರ ಮೇಲೆ ಮಮಕಾರ ಇಲ್ಲ ನನ್ನದು ಅನ್ನುವ ಅಭಿಪ್ರಾಯವಿಲ್ಲ ನನ್ನದು ಅನ್ನುವ ಭಾವನೆ ಇಲ್ಲ ಯಾವುದು ನನ್ನದು ಕರ್ಮ ಮಾಡುವ ಶಕ್ತಿ ನನ್ನದು ಅನ್ನುವ ಅಭಿಪ್ರಾಯವಿಲ್ಲ ಅದಕ್ಕೆ ನಿರ್ಮಮಃ ಅನ್ನುವ ಶಬ್ದಕ್ಕೆ ಮಮ ಇಲ್ಲದವನು ಮಮ ಇಲ್ಲದವನಂದ್ರೆ ಕರ್ಮಣಿ ಅಹಮೇವ ಸ್ವಾತಂತ್ರ್ಯೇಣ ಕರೋಮಿ ಇತಿ ಸ್ವತಂತ್ರ ಕರ್ತೃತ್ವ ಅಭಿಮಾನ ಹೀನಃ ಭೂತ್ವ ನಿರಾಶಿ ನಿರ್ಮಮೋ ಭೂತ್ವ ಅಂತ ಹೇಳಿದರೆ ವಿಷ್ಣು ಭಕ್ತಿ ಜ್ಞಾನಾದಿಗಳ ಕುಬಿಟ್ಟೇ ಬೇರೆ ವಿಷಯಗಳಲ್ಲಿ ಆಶೆ ಇಲ್ಲದವನಾಗಿ ನಿರ್ಮಮಃ ಮಮತ್ವ ಇಲ್ಲದವನು ಕರ್ಮಗಳು ನನ್ನದೇ ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ಅನ್ನುವ ಭಾವನೆ ಇಲ್ಲದವನು ಇವನು ನಿರ್ಮಮ ಅಂದ್ರೆ ಕರ್ಮಣಿ ಅಹಮೇವ ಸ್ವಾತಂತ್ರ್ಯೇನ ಕರೋಮಿ ಇತಿ ಸ್ವತಂತ್ರ ಕರ್ತೃತ್ವ ಅಭಿಮಾನ ಹೀನಃ ನಾನೇ ಕರ್ಮಗಳನ್ನು ಸ್ವತಂತ್ರವಾಗಿ ಮಾಡುತ್ತಾ ಇದ್ದೀನಿ ಅನ್ನುವ ಸ್ವತಂತ್ರ ಕರ್ತೃತ್ವ ಅಭಿಮಾನವು ಇಲ್ಲದವನಾಗಿ ನಿರಾಶೆಯೂ ಆಗಬೇಕು ನಿರ್ಮಮನೂ ಆಗಬೇಕು ಈ ವಿಧವಾಗಿ ಆಗಿ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮೈ ಸನ್ಯಸ್ಯ ನನ್ನಲ್ಲಿಯೇ ಸಮರ್ಪಣೆಯನ್ನು ಮಾಡಿ ನನ್ನಲ್ಲಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ಶ್ರೀಕೃಷ್ಣಯೇವ ಮಯಿ ಸ್ಥಿತ್ವ ಸರ್ವಕರ್ಮಾಣಿ ಕರೋತೀತಿ ಜ್ಞಾತ್ವ ಒಟ್ಟಿಗೆ ಇದರ ಅಭಿಪ್ರಾಯವೇನು ಅಂತ ಯಾರು ಕಂಡೆನ್ಸ್ ಮಾಡಿ ಹೇಳ್ತಾ ಇದ್ದಾರೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನೇ ಏವ ಮಯಿ ನನ್ನಲ್ಲಿ ಸ್ಥಿತ್ವ ಇದ್ದವನಾಗಿ ಸ್ಥಿರವಾಗಿ ನೆಲೆಸಿದ್ದು ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಕರೋತಿ ಮಾಡ್ತಾ ಇದ್ದಾನೆ ಬಿಂಬರೂಪನಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ ನಾನು ಪ್ರತಿಬಿಂಬನಾಗಿ ಅಸ್ವತಂತ್ರನಾಗಿ ಮಾಡ್ತಾ ಇದ್ದೀನಿ ಅಂತ ಈ ವಿಧವಾಗಿ ಇತಿ ಜ್ಞಾತ್ವ ಹೀಗೆ ತಿಳಿದವನಾಗಿ ತಾನಿ ಚ ಶ್ರೀಕೃಷ್ಣ ಪೂಜರೂಪಾಣಿ ಇತಿ ಮೈ ಸಮರ್ಪ್ಯ ಆ ಕರ್ಮಗಳನ್ನೇ ಸಮರ್ಪಣೆ ಮಾಡುವುದು ಅಂದ್ರೆ ಅರ್ಥವೇನು ನಾಂ ಕರ್ತ ಹರಿಕರ್ತ ಅನ್ನುವ ಭಾವನೆ ಒಂದು ಶ್ರೀಕೃಷ್ಣ ಪರಮಾತ್ಮನ ಪೂಜಾರೂಪಕವಾಗಿ ಇದೆ ಅನ್ನುವ ಅನುಸಂಧಾನ ಒಂದು ಈ ಎರಡೂ ಇದ್ದರೆ ಅದು ಕರ್ಮಗಳನ್ನು ಪರಮಾತ್ಮನ ಸಮರ್ಪಣೆ ಮಾಡಿದಂತೆ ಆಗತ್ತೆ ತಾನಿ ಚ ಕರ್ಮಾಣಿ ಶ್ರೀಕೃಷ್ಣ ಪೂಜಾರೂಪಾಣಿ ಇತಿ ಮೈ ಸಮರ್ಪ್ಯ ಆ ಮಾಡಲ್ಪಟ್ಟ ಕರ್ಮಗಳೆಲ್ಲವೂ ಕೂಡ ಶ್ರೀಕೃಷ್ಣನ ಪೂಜಾರೂಪಕವಾಗಿದೆ ಅಂತ ಹೇಳಿ ಪರಮಾತ್ಮನಲ್ಲಿಯೇ ಸಮರ್ಪಣವನ್ನು ಮಾಡಿದವನಾಗಿ ಇರಬೇಕು ಯಾಕೆ ಇದೆಲ್ಲ ಮಾಡಬೇಕು ಹೀಗೆ ಮಾಡಿದರೆ ವಿಗತ ಜ್ವರನಾಗುತ್ತಾನೆ ಜ್ವರ ಅಂದ್ರೆ ಏನು ಶೋಕ ಅಂತ ಜ್ವರ ಬಂದಾಗ ನಮಗೆ ಕಷ್ಟವಿರುತ್ತೆ ಕಷ್ಟ ಭಾವನೆ ಶೋಕ ಭಾವನೆ ಇರುತ್ತೆ ಆ ಕಾರಣದ ಜ್ವರ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಶೋಕ ಅನ್ನುವ ಅರ್ಥ ವಿಗತ ಜ್ವರ ಅಂದ್ರೆ ಶೋಕವನ್ನು ಬಿಟ್ಟವನಾಗಿ ಶೋಕವನ್ನು ತೊರೆದು ದುಃಖವನ್ನು ತುರೆದು ಕಷ್ಟ ಅಯ್ಯೋ ವಿಗತ ಜ್ವರ ವಿಗತ ಅಯ್ಯೋ ನನಗಿಷ್ಟು ಕಷ್ಟ ಬಂತಲ್ವಾ ಅಂತ ಯಾವಾಗಲೂ ಅಳ್ತಾ ಇದ್ದೆ ಅದು ಶೋಕ ಅದು ಜ್ವರ ಇಲ್ಲ, ಇದು ಪರಮಾತ್ಮ ನನಗೆ ಕೊಟ್ಟದ್ದು, ಇದು ಅವನೇ ಕೊಟ್ಟಿದ್ದಾನೆ, ಅವನೇ ತಗೊಳ್ತಾನೆ, ನಾನು ಏನು ಇದಕ್ಕೆ ಬಾಧ್ಯನಲ್ಲ, ಇದು ಅವನಿಗೆ ಬಿಟ್ಟಿದ್ದು ಅನ್ನುವ ಭಾವನೆ ಇದ್ದರೆ ವಿಗತಜ್ವರನಾಗುತ್ತಾನೆ, ತ್ಯಕ್ತ ಶೋಕನಾಗುತ್ತಾನೆ, ಯಾವುದರ ಶೋಕವೂ ಬರುವುದಿಲ್ಲ. ಈ ದೇಹ ನನ್ನದ್ದಲ್ಲ, ದೇಹಕ್ಕೆ ಬರುವ ಕಷ್ಟ ದೇಹಕ್ಕೆ ಬರ್ತಾ ಇದೆ, ಪರಮಾತ್ಮ ನನಗೆ ಯಾವ ಕಷ್ಟನ್ನು ಕೊಡ್ತಾ ಇಲ್ಲ ಅಂತ ಭಾವನೆ ಬರುವುದು ಬಹಳ ಕಷ್ಟ. ಆದರೆ ಆ ಭಾವನೆಯನ್ನು ಯಾವಾಗ ಬರುತ್ತೆ, ನಾಹಂಕತ್ತ ಹರಿಕತ್ತ ಅನ್ನುವ ಭಾವನೆ ಪೂರ್ತಿಯಾಗಿ ನೆಲೆಸಿದ್ದಾಗ ಮಾತ್ರವೇ ಬರುತ್ತೆ. ಆವಾಗ ಅವನು ವಿಗತಜ್ವರನಾಗುತ್ತಾನೆ, ತ್ಯಕ್ತ ಶೋಕನಾಗ್ತಾನೆ. ಸನ್ ಯುದ್ಧಸ್ವ, ಆ ವಿಧವಾಗಿ ಉಳ್ಳವನಾಗಿ ಯುದ್ಧಸ್ವ, ಯುದ್ಧವನ್ನು ಮಾಡು. ತದುಕ್ತಂ, ಅದನ್ನೇ ರಾಯರು ಆಚಾರ್ಯರು ಹೇಳಿದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆ ಭಾವನೆಯೇ ಎಲ್ಲಿ ಹೇಳಲ್ಪಟ್ಟಿದೆ? ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ಅಂಥೇಳಿ ಬ್ರಹ್ಮತರ್ಕದಿಂದ ಆಚಾರ್ಯರು ಕೋಟ್ ಮಾಡಿದ ವಚನಗಳನ್ನು ಇತ್ಯಾದಿ, ಈ ಎಲ್ಲ ಆಚಾರ್ಯರು ಭಾಷ್ಯ ತಾತ್ಪರ್ಯಗಳಲ್ಲಿ ಕೋಟ್ ಮಾಡಿದ ಈ ವಚನಗಳನ್ನು ಮುಖ್ಯವಾಗಿ ಇದನ್ನು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ಹೇಳಿದ ಈ ಭಾವನೆಯನ್ನು ನೀವು ನೋಡ್ರಿ ಅಂಥೇಳಿ ಆಚಾರ್ಯರು ಹೇಳಿದ ಭಾವನೆಯನ್ನು ನಮಗೆ ರಾಯರು ನೆನಪಿಗೆ ತಂದು ಕೊಡ್ತಾ ಇದ್ದಾರೆ. ಇದು 30ನೇ ಶ್ಲೋಕ. ಇದಾದ ಮೇಲೆ ಈ 30ನೇ ಶ್ಲೋಕ ಆದ ಮೇಲೆ 31ನಲ್ಲಿ ಆ ಭಾವನೆಯನ್ನು ಹೇಳಿದ ಮೇಲೆ ಈ ಶ್ರೀಕೃಷ್ಣ ಹೇಳಿದ ಮಾತುಗಳಲ್ಲಿ ವಿಶ್ವಾಸವನ್ನು ನೀಡಬೇಕು, ನಂಬಿಕೆಯನ್ನು ಇಡಬೇಕು, ಸ್ಥಿರವಾದ ಭಕ್ತಿಯನ್ನು ಮಾಡಬೇಕು ಅನ್ನುವ ಭಾವನೆಯನ್ನು 31ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿ ಅಂತೇಳಿ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿ. ಇದು 31ನೇ ಶ್ಲೋಕ. ಯೇ ಯಾರಾದರೆ, ಮೇ ನನ್ನ, ಮತಂ ಇದಂ, ಇದಂ ಮತಂ, ಈ ಅಭಿಪ್ರಾಯವನ್ನು, ಈ ಉದ್ದೇಶವನ್ನು, ನಾನು ಹೇಳಿದ ಈ ಮಾತುಗಳನ್ನು, ಇದನ್ನಲ್ಲಿ ನಿತ್ಯಂ ಅನುತಿಷ್ಠಂತಿ, ಯಾವಾಗಲೂ ಅನುಷ್ಠಾನಕ್ಕೆ ತಂದುಕೊಳ್ತಾರೋ, ಇದನ್ನು ಯಾವಾಗಲೂ ಅನುಷ್ಠಾನ ಮಾಡ್ತಾ ಇರ್ತಾರೋ ಮಾನವಾಹ, ಯಾವ ಮಾನವರು, ಯಾವ ಜೀವರಾಶಿಗಳು ಇದನ್ನು ಮಾಡ್ತಾರೋ ಅವರು ಹೇಗೆ ಮಾಡಬೇಕು? ಶ್ರದ್ಧಾವಂತಹ ಅನಸೂಯಂತಹ, ಶ್ರದ್ಧಾವಂತರು ಅನಸೂಯಂತರು ಆಗಿ ಮಾಡಿದರೆ ತೇ ಅಪಿ ಕರ್ಮಭಿ ಮುಚ್ಚಂತೆ, ಅವರು ಕರ್ಮಗಳಿಂದ ಮುಕ್ತರಾಗುತ್ತಾರೆ. ಏನು ಶ್ರದ್ಧಾವಂತರಂದ್ರೆ ಏನು, ಅನಸೂಯಂತರು ಅಂದ್ರೆ ಏನು? ಶ್ರದ್ಧಾವಂತರಂದ್ರೆ ಶ್ರದ್ಧವುಳ್ಳವರು, ಶ್ರದ್ಧವುಳ್ಳವರು ಅಂದ್ರೆ ಶ್ರದ್ಧಾ ಅಂದ್ರೆ ಏನು? ಆಸ್ತಿಕ್ಯ ಬುದ್ಧಿ ಅಂತರ್ಥ. ಏನು ಆಸ್ತಿಕ್ಯ ಬುದ್ಧಿ? ಅಸ್ಥಿ ಅಂದ್ರೆ ಇರುವುದು, ಅಸ್ಥಿ ಅಂದ್ರೆ ಎಲ್ಲರಿಗೂ, ಅಸ್ಥಿ ಅಂದ್ರೆ ಇರುವುದು. ಆಸ್ತಿಕ್ಯ ಬುದ್ಧಿ ಅಂದ್ರೆ ಏನು? ಪರಮಾತ್ಮ ಇದ್ದಾನೆ ಅಂತ ಎಲ್ಲರೂ ನಂಬೋದು. ಏನು ದೇವರಿದ್ದಾನೆ, ಇದ್ರೆ ಅವನು ಪಾಡವನಿದ್ದಾನೆ, ನಾವೇನ್ ಮಾಡಬೇಕು ಅಂದ್ರೆ ಅದು ಆಸ್ತಿಕ್ಯ ಬುದ್ಧಿ ಅಲ್ಲ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಪರಮಾತ್ಮ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ, ಅವನು ಸ್ವತಂತ್ರನಾಗಿ ಇದ್ದಾನೆ, ಅವನು ನನ್ನನ್ನು ನಿಯಮನ ಮಾಡ್ತಾ ಇದ್ದಾನೆ, ಅವನು ನನ್ನಿಂದ ಕರ್ಮಗಳನ್ನು ಬಿಂಬರೂಪನಾಗಿ ಮಾಡಿಸ್ತಾ ಇದ್ದಾನೆ, ನಾನು ಅದನ್ನು ಮಾಡ್ತಾ ಇದ್ದೀನಿ, ಪ್ರತಿಬಿಂಬನಾಗಿ ಅಸ್ವತಂತ್ರನಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನುವ ಈ ಬುದ್ಧಿ ಶ್ರದ್ಧ ಎಂಥದ್ದು? ವಿಶ್ವಾಸ. ಪರಮಾತ್ಮನ ಆಸ್ತಿಕ್ಯ ಅಂದ್ರೆ ಅವನ ಸರ್ವೋತ್ತಮತ್ವವನ್ನು ತಿಳಿದು ಅವನು ಸರ್ವೋತ್ತಮನಾಗಿ ಇದ್ದಾನೆ ಅನ್ನುವ ಬುದ್ಧಿ ಯಾವುದಿದೋ ಅದು ನಿಜವಾದ ಶ್ರದ್ಧಾವಂತರು ಅಂತ ಹೇಳಿ. ಪರಮಾತ್ಮನಲ್ಲಿ ಶ್ರದ್ಧವುಳ್ಳವರು, ಆಸ್ತಿಕ್ಯ ಬುದ್ಧಿ ಉಳ್ಳವರಾಗಿರಬೇಕು. ಅನಸೂಯಂತಹ, ಅಸೂಯ ಬಿಟ್ಟವರು. ಅಸೂಯ ಅಂದ್ರೇನು? ಅಸೂಯ ಅಂತ ಹೇಳಿದರೆ ಪರಮಾತ್ಮ ನಮಗೆ ಕಷ್ಟಗಳನ್ನು, ಏನಪ್ಪ ದೇವರು ಈ ಕರ್ಮಗಳನ್ನು ಇದು ಮಾಡ, ಅದು ಮಾಡ, ಅದು ಮಾಡ, ಅದು ಮಾಡ, ಎಲ್ಲಾ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಏನೇನು ಮಾಡಬೇಕೋ ಜೀವನದಲ್ಲಿ ಅದೆಲ್ಲವೂ ಹೇಳಿದ್ದಾರೆ ಭಗವದ್ಗೀತೆ. ಏನೋ ತೊಂದರೆ ತೊಂದರೆ ತೊಂದರೆ, ಅದು ಮಾಡು ಇದು ಮಾಡು ಅಂತ ಹೇಳಿದ ಪರಮಾತ್ಮ ಯಾಕೆ ಮಾಡು ಮಾಡು ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಸರಿಯಾದ ಭಾವನೆ ಅಲ್ಲ. ಅಂದ್ರೆ ಕ್ಲಿಷ್ಟ ಕರ್ಮಗಳಲ್ಲಿ ಪರಮಾತ್ಮ ತೊಡಗಿಸ್ತಾ ಇದ್ದಾನಂತ ಅರ್ಜುನ, ಅಂದ್ರೆ ಅರ್ಜುನ ಹಾಗೆ ಭಾವನೆ ಮಾಡ್ತಾನಂತಲ್ಲ, ಅರ್ಜುನನಿಗೆ ಉಪದೇಶ ಮಾಡುವುದರ ಮೂಲಕವಾಗಿ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಹೇ ಅರ್ಜುನನೇ, ನನಗೆ ನೀನು ಈ ವಿಧವಾಗಿ ಭಾವನೆ ಮಾಡಕೂಡುದು, ಕಷ್ಟವಾದ ಕ್ಲಿಷ್ಟವಾದ ಯುದ್ಧದಲ್ಲಿ ನಿನ್ನನ್ನು ತೊಡಗಿಸ್ತಾ ಇದ್ದೀನಿ ಅಂತ ಭಾವನೆ ಮಾಡಬೇಡ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಅನಸೂಯಂತಹ ಅಂದರೆ ಅದಕ್ಕೆ ಆ ರಾಯರು ಹೇಳುವ ಭಾವನೆ ನೋಡೋಣ. ವಿದ್ವಾಂಸ ಏವಂ ಕರ್ಮ ಕುರುವಂತಿ ಇತಿ ಏತಾವತ ಮಯಾ ಅಪಿ ಉಕ್ತವಿಧೆಯ ಕಾರ್ಯಮಿತಿ ಕುತ ಇತ್ಯತಃ ಸೋಕ್ತಸ್ಯ ಕರ್ಮಣೆ ಅಕರಣೇ ಚ ಫಲಮಾಹ ಏಮ ಇತ್ಯಾದಿ ಶ್ಲೋಕದ್ವಯೇನ ಅಂತೇಳಿ ರಾಯರು ಹೇಳ್ತಾ ಇದ್ದಾರೆ. ಏನು? ವಿದ್ವಾಂಸ, ಜ್ಞಾನಿಯಾದವನು ಏವಂ ಈ ವಿಧವಾಗಿ ಕರ್ಮ ಕುರುವಂತಿ, ಜ್ಞಾನಿಗಳಾದವರು ಈ ವಿಧವಾಗಿ ಕರ್ಮಗಳನ್ನು ಮಾಡುತ್ತಾರೆ. ಇತಿ ಏತಾವತ, ಆದಪ್ಪ ಕೃಷ್ಣ ಪರಮಾತ್ಮ ಇದೆಲ್ಲವನ್ನು ನೀನು ಹೇಳಿದ್ದಿ, ಆಯ್ತು ಒಪ್ಪೋಣ, ಇವೆಲ್ಲ ಒಪ್ಪೋಣ, ಆದ್ರೆ ನನಗೆ ಯಾಕೆ ಹೇಳ್ತಾ ಇದ್ದಿ, ನನ್ನಿಂದ ಕೂಡ ಅದು ಯಾಕೆ ಮಾಡಲ್ಪಡಬೇಕು? ಮಯಾಪಿ ಉಕ್ತ ವಿಧೆಯ ಕಾರ್ಯಂ ಇತಿ ಕುತ ಇತ್ಯತಃ, ನನ್ನಿಂದಲೂ ಈ ಕಾರ್ಯಗಳೆಲ್ಲವೂ ಕೂಡ ಮಾಡಬೇಕಾಗಿದೆ ಅನ್ನುವುದನ್ನು ಯಾಕೆ ಹೇಳ್ತಾ ಇದ್ದಿ ಅಂತ ಹೇಳಿದರೆ, ಅದಕ್ಕೆ ಹುತ ಇತ್ಯತಃ ಯಾಕೆ ನನ್ನನ್ನು ಈ ಕರ್ಮಗಳಲ್ಲಿ ತೊಡಗಿಸ್ತಾ ಇದ್ದಿ ಅಂತ ಹೇಳಿದರೆ ಅದಕ್ಕೆ ಸಮಾಧಾನವಾಗಿ 31-32 ಶ್ಲೋಕಗಳು ಈ ಎರಡು ಶ್ಲೋಕಗಳಿಂದ ಹೇಳ್ತಾ ಇದೆ. ಇತ್ಯಾದಿ ಶ್ಲೋಕದ್ವಯೇನ ಏಮೇ ಮತಮಿದಂ ಅನ್ನುವ ಶ್ಲೋಕ, 31 ಶ್ಲೋಕ, ಅದಾದ ಮೇಲೆ 32 ಶ್ಲೋಕ, ಈ ಎರಡು ಶ್ಲೋಕಗಳಲ್ಲಿ, ಈ 31 ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ವಿಶ್ವಾಸ ಬುದ್ಧಿಯನ್ನು ಇಟ್ಟು ಮಾಡಿದರೆ ಬರುವ ಸತ್ಫಲ, 32 ಶ್ಲೋಕದಲ್ಲಿ ಅಂತಹ ಭಾವನೆಯನ್ನು ಬಿಟ್ಟರೆ ಬರುವಂತಹ ದುಷ್ಫಲ, ಅಂದ್ರೆ ಈ ಕರ್ಮಗಳನ್ನು ಹೇಗೆ ಮಾಡಿದ್ರೆ, ಸರಿಯಾಗಿ ಮಾಡಿದ್ರೆ ಬರುವಂತಹ ಒಳ್ಳೆ ಫಲ, ಸರಿಯಾಗಿ ಮಾಡದೇ ಇದ್ದರೆ ಬರುವಂತಹ ಕೆಟ್ಟ ಫಲ, ಎರಡನ್ನೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸ್ತಾ ಇದ್ದಾನೆ. ಈ ವಿಧವಾಗಿ ಸ್ವ ಉಕ್ತಸ್ಯ ಕರಣೆ ಅಕರಣೇ ಚ ಫಲಮಾಹ, ಸ್ವಉಕ್ತಸ್ಯ ಶ್ರೀಕೃಷ್ಣ ಪರಮಾತ್ಮ ತಾನು ಹೇಳಿದಂತಹ ಕರ್ಮಗಳಲ್ಲಿ ಕರಣೆ ಮಾಡುವುದರ ಮೂಲಕವಾಗಿ ಬರುವ ಫಲವು, ಅಕರಣೇ ಚ ಫಲಂ ಮಾಡದೇ ಇದ್ದರೆ ಬರುವ ಫಲವು, ಈ ಎರಡನ್ನು ಈ ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಏನು? ಏ ಮಾನವಾಹ, ಯಾವ ಮನುಷ್ಯರಾದರೆ, ಯಾವ ಮಾನವರಾದರೆ, ಶ್ರದ್ಧಾವಂತಃ ಮದ್ವಾಕ್ಯೇಶು ಆಸ್ತಿಕ್ಯ ಬುದ್ಧಿವಂತಹ, ನನ್ನ ವಾಕ್ಯಗಳಲ್ಲಿ ಆಸ್ತಿಕ್ಯ ಬುದ್ಧಿ ಉಳ್ಳವರಾಗಿ, ಅನಸೂಯಂತಹ ಕಷ್ಟೇ ಕರ್ಮಣಿ ಪ್ರವರ್ತಯತಿ ಇತಿ ಮೈ ದೋಷ ದೃಷ್ಟಿಂ ಅಕುರುವಂತಹ. ಅಸೂಯ ಬುದ್ಧಿ ಅಂದ್ರೆ ಏನು? ಅಸೂಯ ಬುದ್ಧಿ ಅಂದ್ರೆ ಪರಮಾತ್ಮನಲ್ಲಿ ದೋಷ ದೃಷ್ಟಿ. ಏನು ಪರಮಾತ್ಮ? ಅಪ್ಪ, ಪರಮಾತ್ಮ ನಮ್ಮನ್ನು ಕಷ್ಟಕರ್ಮಗಳಲ್ಲಿ ಪ್ರವರ್ತಿಸ್ತಾ ಇದ್ದಾನೆ, ಮಾಡುವಂತೆ ಮಾಡ್ತಾ ಇದ್ದಾನೆ, ಇದು ಮಾಡೋದು ಮಾಡುತ್ತೆ ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡ್ತಾ ಇದ್ದಾನೆ ಅಂತೇಳಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ದೋಷ ದೃಷ್ಟಿಯನ್ನು ಮಾಡುವುದು ಅಸೂಯ, ದೋಷ ದೃಷ್ಟಿ ಮಾಡದೇ ಇರುವುದು ಅನಸೂಯ, ಅಸೂಯವಿಲ್ಲದೆ ಇರುವುದು. ಆ ವಿಧವಾಗಿ ದೋಷ ದೃಷ್ಟಿ ಅಕುರುವಂತಹ ಸಂತಹ, ಸಂತಹ ಅಂದ್ರೆ ಉಳ್ಳವರಾಗಿ, ಅಕುರುವಂತಹ ಮಾಡದೆ, ಏನು ದೋಷ ದೃಷ್ಟಿ ಮಾಡದೇ ಉಳ್ಳವರಾಗಿ, ಅದು ಅನಸೂಯಂತಹ ಶಬ್ದಕ್ಕೆ ಅರ್ಥ. ಕಷ್ಟಕರ್ಮಗಳಲ್ಲಿ ಪರಮಾತ್ಮ ನಮ್ಮನ್ನು ಪ್ರವರ್ತಿಸುವಂತೆ ಮಾಡುತ್ತಾ ಇದ್ದಾನೆ ಅಂತ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ದೋಷ ದೃಷ್ಟಿಯನ್ನು ಮಾಡದೇ ಯಾರಿದ್ದಾರೋ ಅವರು ಅನಸೂಯಂತರು. ಅವರು ಇದಂ ಪೂರ್ವೋಕ್ತ ರೀತಿಯ ಕರ್ಮಾನುಷ್ಠಾನ ರೂಪಂ ಮೇ ಮತಂ ನಿತ್ಯಂ ಅನುತಿಷ್ಠಂತಿ, ಮುಂಚೆ ಹೇಳಿದ ರೀತಿಯಲ್ಲಿ ಕರ್ಮಗಳ ಅನುಷ್ಠಾನವನ್ನು ಪರಮಾತ್ಮನ ಮತವು, ಪರಮಾತ್ಮನ ಅಭಿಪ್ರಾಯವಿದೇ ಆಗಿದೆ ಅಂಥೇಳಿ ಸದಾ ಸರ್ವಕಾಲಗಳಲ್ಲಿಯೂ ಅನುಷ್ಠಾನವನ್ನು ಮಾಡುತ್ತಾ ಇರ್ತಾರೋ, ತೇ ಅಪಿ ಕರ್ಮಭಿ ನಿವೃತ್ತ ಕರ್ಮಭಿ ಮುಚ್ಯಂತೆ ಜ್ಞಾನದ್ವಾರ ಇತಿ ಯೋಜ್ಯಂ. ಅಂದರೆ ಅವರೆಲ್ಲರೂ ಕೂಡ ಈ ವಿಧವಾಗಿ ಅಜ್ಞಾನಿಗಳಾದವರು ಸಹಿತ ಈ ವಿಧವಾದ ಈ ಒಂದು ವಿಷಯವನ್ನು ಸ್ವಲ್ಪ ತಿಳ್ಕೊಂಡವರಾಗಿ ಕರ್ಮಗಳನ್ನು ಮಾಡಿದರೆ ಕರ್ಮಗಳಿಂದ, ನಿವೃತ್ತ ಕರ್ಮಗಳಿಂದ ಅವರು ಮುಕ್ತರಾಗ್ತಾರೆ. ಯಾಕಂದ್ರೆ ಇದು ನಿವೃತ್ತ ಕರ್ಮದ ಭಾವನೆ, ಆ ನಿವೃತ್ತ ಕರ್ಮದ ಭಾವನೆ ಬಂದರೆ ಅವರು ಮುಕ್ತರಾಗ್ತಾರೆ. ಜ್ಞಾನದ್ವಾರ ಆಯ್ತು ಯೋಜ್ಯಂ, ಹೇಗೆ ಮುಕ್ತರಾಗ್ತಾರೆ? ಜ್ಞಾನವನ್ನು ಪಡೆದು, ಅಂದ್ರೆ ಕರ್ಮದ ಮೂಲಕವಾಗಿ ಡೈರೆಕ್ಟ್ ಆಗಿ ಮೋಕ್ಷ ಬರುವುದಿಲ್ಲ, ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಜ್ಞಾನಪ್ರಾಪ್ತಿ, ಜ್ಞಾನದಿಂದ ಕರ್ಮಗಳನ್ನು ಮಾಡುವುದರ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯೂ ಆಗುತ್ತೆ. ಈ ವಿಧವಾಗಿ ಜ್ಞಾನದ್ವಾರ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ನನಗೆ ಇದು ಯಾಕೆ ಅಪ್ಲೈ ಆಗುತ್ತೆ ಅಂತ ಹೇಳಿ, ನಾನು ಅಪರೋಕ್ಷ ಜ್ಞಾನಿ, ಇದು ನೀನು ಪರೋಕ್ಷ ಜ್ಞಾನಿಗಳ ವಿಷಯವನ್ನು ಹೇಳ್ತಾ ಇದ್ದೀಯ ಅಂತ ಅರ್ಜುನನ ಕೇಳಿದರೆ, ಪರೋಕ್ಷ ಜ್ಞಾನಿಗಳಿಗೆ ಈ ವಿಧವಾದ ಮೋಕ್ಷ ಉಂಟಾಗತ್ತೆ ಕೈಗೆ ಬರುತ್ತೆ ಅಂತ ಹೇಳಿದರೆ, ನಿನ್ನ ಅಪರೋಕ್ಷ ಜ್ಞಾನಿಗಳಿಗೆ ಬರುತ್ತೆ ಅಂತ ಹೇಳಬೇಕಾಗಿದ್ದೇ ಇಲ್ಲ. ಮುಚ್ಚಿಂತ ಇದು ಕೈಮುಖ್ಯ ಸೂಚನಾ ಅರ್ಥ ಅಪಿಶಬ್ದ ಅಪಿ ಅಂದ್ರೆ ಕೇಳ್ತಾರೆ, ಮುಚ್ಚಂತೆ ತೇ ಅಪಿ ಕರ್ಮಭಿ, ತೇ ಅಪಿ ಕರ್ಮಭಿ ಮುಚ್ಚಂತೆ, ಅವರು ಕೂಡ ಕರ್ಮಗಳಂದ್ರೆ ಅಜ್ಞಾನಿಗಳು ಕೂಡ ಮುಕ್ತರಾಗ್ತಾರೆ ಅಂತ ಹೇಳಿದೆ. ಮತ್ತೆ ಜ್ಞಾನಿಗಳು ಮುಕ್ತರಾಗ್ತಾರೆ ಅಂತ ಹೇಳ್ಬೇಕಾ? ಪರೋಕ್ಷ ಜ್ಞಾನಿಗಳು ಅಜ್ಞಾನಿಗಳು ಈ ವಿಧವಾಗಿ ಭಾವನೆಯನ್ನು ಮಾಡಿ ಕರ್ಮಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿದರೆ, ಅಪರೋಕ್ಷ ಜ್ಞಾನಿಗಳು ಮುಕ್ತರಾಗ್ತಾರೆ ಅಂತ ಹೇಳಬೇಕಾಗಿದ್ದೇ ಇಲ್ಲ. ನೀನು ಅಪರೋಕ್ಷ ಜ್ಞಾನಿ, ನೀನು ಡೆಫಿನೆಟ್ ಆಗಿ ವಿಲ್ ಆಪ್ಟೇನ್ ಮೋಕ್ಷ, ಆದರೆ ನೀನು ಈ ಕರ್ಮಗಳನ್ನು ಈ ವಿಧವಾಗಿ ಮಾಡಲೇಬೇಕು. ನೀನು ಅಪರೋಕ್ಷ ಜ್ಞಾನಿ ಆದ ಕಾರಣದಿಂದ ಮಿಕ್ಕವರಿಗೂ ಮಾರ್ಗದರ್ಶನ ಮಾಡಬೇಕಾದ ಕಾರಣದಿಂದಲೂ ಕೂಡ ನೀನು ಕೂಡ ಇದು ಮಾಡಬೇಕು. ಆವಾಗ ಅಪರೋಕ್ಷ ಜ್ಞಾನಿಯಾದ ನಿನಗೆ ಈ ಮೋಕ್ಷ ಸಿಗತ್ತೆ ಅನ್ನುವುದು ಕೈಮುತ್ಯ ನ್ಯಾಯ, ಕೈಮುತ್ಯ ಹೇಳಬೇಕಾಗಿದ್ದೇ ಇಲ್ಲ. ಪರೋಕ್ಷ ಜ್ಞಾನಿಗಳಿಗೆ ಸಿಗುತ್ತೆ ಅಂತ ಹೇಳಿದೆ, ಅಪರೋಕ್ಷ ಜ್ಞಾನಿಗಳಿಗೆ ಸಿಗುತ್ತೆ ಅಂತ ಬೇರೆ ಹೇಳಬೇಕಾಗಿಲ್ಲ ಅನ್ನುವ ಅರ್ಥ ಕೈಮುತ್ಯ ನ್ಯಾಯ. ಕೈಮುತ್ಯ ನ್ಯಾಯ ಅಂದ್ರೆ ಕಿಮುತ, ವಾಟ್ ಎಲ್ಸ್ ಟು ಸೇವ್, ಇನ್ನು ಹೇಳಬೇಕಾಗಿದ್ದೇ ಇಲ್ಲ. ಪರೋಕ್ಷ ಜ್ಞಾನಿಗಳಿಗೆ ಸಿಗುತ್ತೆ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ನಿಜವಾಗಿ ಡೆಫಿನೆಟ್ ಆಗಿ ಸಿಗುತ್ತೆ ಅನ್ನುವ ಅರ್ಥ ಆ ಕೈಮುತ್ಯ ನ್ಯಾಯ ಅಂತಾರೆ. ಕೈಮುತ್ಯ ಸೂಚನಾ ಅರ್ಥ ಅಪಿಶಬ್ದ, ಅದಕ್ಕಾಗಿ ಅಪಿಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಏತತ್ ಸೂಚನಂ ಚ ಪ್ರಾಸಂಗಿಕಂ ಧ್ಯೇಯಂ, ಪ್ರಾಸಂಗಿಕ ಕ್ವೈಟ್ ರೆಲೆವೆಂಟ್, ಈ ಸೂಚನೆ ರೆಲೆವೆಂಟ್. ಯಾಕೆ? ಎಲ್ಲ ವಿಧವಾಗೂ ರೆಲೆವೆಂಟ್. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ ಅಪರೋಕ್ಷ ಜ್ಞಾನಿ ಆದ ಕಾರಣದಿಂದ ಅಪರೋಕ್ಷ ಜ್ಞಾನಿಗೆ ಇದು ಅಪ್ಲೈ ಆಗುತ್ತೆ, ರೆಲೆವೆನ್ಸ್. ಇನ್ನೊಂದು ರೆಲೆವೆನ್ಸ್, ಈ ವಿಧವಾಗಿ ಅಪ್ಲೈ ಆಗುತ್ತೆ ಆದ ಕಾರಣದಿಂದ ಅರ್ಜುನ ಕರ್ಮಗಳನ್ನು ಮಾಡಬೇಕು, ಇಲ್ಲಿ ಯುದ್ಧ ಕರ್ಮವನ್ನು ಪ್ರಸ್ತುತ ಮಾಡಬೇಕು, ಅದ ಆಲ್ಸೋ ರೆಲೆವೆನ್ಸ್. ಆ ಕಾರಣದಿಂದ ಇದು ಬಹಳ ರೆಲೆವೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ, ಪ್ರಾಸಂಗಿಕ, ಇದು ಬಹಳ ಪ್ರಸಂಗಕ್ಕೆ ಕರೆಂಟ್ ಕಾಂಟೆಕ್ಸ್ ಸರಿಯಾಗಿದೆ ಅನ್ನೋದನ್ನು ಅದು ಹೇಳಿದ್ದಾರೆ. ಅದಾದ ಮೇಲೆ ಇದು 31ನೇ ಪದ್ಯ. 32ನೇ ಪದ್ಯ, ಅಜ್ಞಾನಿಗಳಿಗೆ ದುಃಖ. ಜ್ಞಾನಿಗಳಿಗೆ ಅದೆಲ್ಲ ಮಾಡಿದ್ರೆ ಎಷ್ಟೆಷ್ಟು ಒಳ್ಳೇದಾಗತ್ತೆ ಅಂತ ಹೇಳಿದ ಮೇಲೆ ಅಜ್ಞಾನಿಗಳಿಗೆ ಎಷ್ಟೆಷ್ಟು ಕೆಟ್ಟದಾಗತ್ತೆ ಅನ್ನೋದು ಏತ್ವೇತ ಅಭಿಸೂಯ ಅಸೂಯಂತ ಅನಸೂಯಂತ ಅನ್ನ ಹೇಳಿದ್ದಾರೆ. ಅನಸೂಯಂತಕ್ಕೆ ಆಪೋಸಿಟ್ ಅಭ್ಯಸೂಯಂತಹ. ಅಭ್ಯಸೂಯಂತಹ ಅಂದ್ರೆ ಅಭಿ ಅಸೂಯ, ಅಭಿತಃ ಅಸೂಯಂತಹ, ಎಲ್ಲ ವಿಧವಾಗಿಯೂ ಅಸೂಯ. ಅಸೂಯ ಅಂದ್ರೆ ಪರಮಾತ್ಮನಲ್ಲಿ ದೋಷಬುದ್ಧಿ, ಆಲ್ ಕೈಂಡ್ಸ್ ಆಫ್ ದೋಷಬುದ್ಧಿ ಉಳ್ಳವರು ಅಭ್ಯಸೂಯಂತರು. ಏತು ಏತದ್ ಅಭ್ಯಸೂಯಂತಹ ನ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ಸ್ತಾನ್ ವಿದ್ಯೆ ನಷ್ಟಾನ ಚೇತಸ ನಷ್ಟಾನ್ ಅಚೇತಸ ಅಂತೇಳಿ. ಅಂದ್ರೆ ಅವರು ಅಚೇತಸರು. ಅಚೇತಸರು ಅಂದ್ರೆ ಎಲ್ಲ ಸರಿಯಾದ ಬುದ್ಧಿ ಇಲ್ಲದ ಚೇತಸ್ಸರು ಅಂದ್ರೆ ಹೇಳಿದ್ರೆ ವಿವೇಕ ಉಳ್ಳವರು. ಅಚೇತಸರು ಅಂದ್ರೆ ವಿವೇಕವಿಲ್ಲದೇ ಇರುವವರು. ಸೊ ಈ ಅವರು ವಿವೇಕವಿಲ್ಲದೇ ಇವರಾಗಿ ಈ ವಿಧವಾಗಿ ಪರಮಾತ್ಮನಲ್ಲಿ ದೋಷ ದೃಷ್ಟಿ ಉಳ್ಳವರಾಗಿ ಅನುಷ್ಠಾನವನ್ನು ಮಾಡದೆ ನನ್ನ ಮತವನ್ನು ನನ್ನ ಅಭಿಪ್ರಾಯವನ್ನು ತಿಳ್ಕೊಳ್ಳದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಅವರು ಸರ್ವಜ್ಞಾನ ವಿಮೂಢರಾಗಿ ಇರ್ತಾರೆ. ಅಂತಹ ಅವರನ್ನು ನೀನು ತಿಳ್ಕೋಬೇಕು. ತಿಳ್ಕೊಂಡು ಬಿ ಕೀಪ್ ಎ ಡಿಸ್ಟೆನ್ಸ್ ಫ್ರಮ್ ದೆಮ್ ಅಂಡ್ ಬಿ ಕೇರ್ಫುಲ್ ಅಬೌಟ್ ದೆಮ್ ಅಂಥೇಳಿ ಅದಕ್ಕೆ ಇಲ್ಲಿ ಅಜ್ಞಾನಿಗಳಿಗೆ ದುಃಖ ನಿಶ್ಚಯ ಅನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ 32ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಅಸೇಂದ್ರಿಯವ ಬುದ್ಧಾತ್ಮನಾವ ಅನ್ಸು ಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.